हरिः ओं श्रीगुरुभ्यो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहं मिथ्यासिद्धान्तदुध्वान्तविध्वंसनविचक्षणः जयतीर्थाकतनिर्भासतां नो हृदम्बरे अर्तिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयाद् अस्मदिष्टातसिद्धये तपोविद्याविरक्त्यादि सद्गुणमुखाकरानहं वादिराजगुरून् वन्दे हैक्रीपदाश्रयान् पूज्य राघवेन्द्राय सच्चिधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्द्रीवरेन्दवे श्रीराघवेन्द्रगुरुवे नमो अत्यन्तदयालवे आपादमूलपर्यन्तं गुरूणां आक्तं स्मरेत् येन विघ्नाः प्रणश्यन्ति सिद्ध्यं च मनोरथाः। हरिः ओं श्रीगुरुभ्यो नमः। ನಾವು ವಿಷ್ಣು ಸಹಸ್ರನಾಮ ಋಷಿ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡೋಣ. ನಾವು ಪುಷ್ಕರಾಕ್ಷ ಅದು ಹೇಳಿದ್ದೀವಿ, ಮಹಾಸ್ವನಃ ಇವತ್ತು ನೋಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆ ಜಪೇ ವಿನಿಯೋಗ. ಓಂ ನಮೋ ಭಗವತೇ ವಾಸುದೇವಾಯ, ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ ವಶತ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರೇವ ಚ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ಪುಷ್ಯೀಮಾನ್ ಕೇಶವ ಪುರುಷೋತ್ತಮಃ ಸರ್ವಶರ್ವ ಶಿವಸ್ಥಾನುರ್ ಭೂತಾದಿರ್ ನಿಧಿರವೇಹ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೇಶ್ವರಃ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಸ್ವನಃ ಅನಾದಿ ನಿಧನೋ ಧಾತ ವಿಧಾತ ಧಾತುರುತ್ತಮಃ. ಐದನೇ ಶ್ಲೋಕದಲ್ಲಿರುವಂತಹ ಪುಷ್ಕರಾಕ್ಷ ಶಬ್ದ, ಅದ ಮೇಲೆ ಬರುವಂತಹ ಮಹಾಸ್ವನಃ ಅನ್ನುವ ಶಬ್ದ, ಈ ಶಬ್ದ ಅರ್ಥ ಎರಡು ಶಬ್ದಗಳು ಮಹಾಸ್ವನ ಅಂತ ತಗೊಂಡರೆ ಅದರ ಅರ್ಥ ಬಹಳ ಸತಿ ಎಲ್ಲರೂ ಕೇಳಿರುವಂತಹ ಶಬ್ದಗಳು. ಮಹಾ ಅಂದರೆ ದೊಡ್ಡದಾದಂತಹ ಮಹಿಮೆಯಿಂದ ಕೂಡಿದ, ಸ್ವನ ಅಂದರೆ ಶಬ್ದ ಅಂಥೇಳಿ, ಧ್ವನಿ ಅಂಥೇಳಿ. ಆದ್ದರಿಂದ ನಮಗೆ ಮಹಾಸ್ವನಃ ಅಂದರೆ ಸ್ಪಷ್ಟವಾಗಿ ಡೈರೆಕ್ಟ್ ಆಗಂದ್ರೆ ಗೊತ್ತಾಗುವಂತಹ ಒಂದು ರೂಪ ಎಂದರೆ ಭಗವಂತ. ಮಹಾ ಅಂದರೆ ಗಂಭೀರವಾದಂತಹ, ಬಹಳ ಸ್ಪಷ್ಟ ಅಂದರೆ ಭಗವಂತ ಅವನು ಸರ್ವ ಶಬ್ದ ವಾಚ್ಯನಾಗಿದ್ದಾನೆ, ಎಲ್ಲ ಶಬ್ದಗಳು ಅವನಿಂದನೇ ಹೊರಹೊಮ್ಮುತ್ತಿರುವಂಥದ್ದೇ. ಆದರೆ ಭಗವಂತ ಅವನ ಗಂಭೀರ ಧ್ವನಿಯನ್ನು ಎಲ್ಲರೂ ಕೇಳುವುದು ಯಾವಾಗ ಆಗತ್ತೆ? ಅವನು ಅವತಾರ ಮಾಡಿದಾಗ ಆಗತ್ತೆ. ಆದ್ದರಿಂದ ಅವನು ಯಾವಾಗಲೂ ಗಂಭೀರ ಧ್ವನಿ ಉಳ್ಳವನೇ ಆಗಿದ್ದಾನೆ, ಮಹಾ ಸ್ವನಃ, ಸ್ವನ ಧ್ವನಿ ಉಳ್ಳವನು. ಆದರೆ ಆ ಧ್ವನಿಯನ್ನು ನೋಡು ಕೇಳುವಂತಹ ಒಂದು ಭಾಗ್ಯ ಬರುವುದು ಯಾವಾಗ ಅಂದರೆ ಅವತಾರ ಮಾಡಿದಾಗ ಭಗವಂತ. ಆದ್ದರಿಂದ ಆ ಗಂಭೀರ ಅಂತ ಹೇಳಿದರೆ ಸಾಮಾನ್ಯವಾಗಿ ಕವಿಗಳ ಕಾವ್ಯಗಳಲ್ಲಾಗಲಿ ಎಲ್ಲ ಕಡೆ ಮೇಘಸ್ವನ ಅಂತ ಪ್ರಯೋಗ ಮಾಡ್ತಾರೆ. ಮೇಘದಂತೆ ಗಂಭೀರ, ಮೇಘ ಥಂಡರ್ ಬೋಲ್ಟ್, ಥಂಡರ್ ಸೌಂಡ್, ರಗುಡುಗುಡ ಸೌಂಡ್ ಬರುತ್ತೆ. ಆ ಧ್ವನಿ ಬಂದಾಗ ಬೇರೆ ಧ್ವನಿ ಯಾರು ಎಲ್ಲ ಧ್ವನಿಗಳು ನಿಲ್ಲಿಸ್ಬಿಡ್ತಾರೆ. ಆ ಧ್ವನಿ ಅದೇ ನಮ್ಗೆ ಕೇಳಿಸುತ್ತೆ, ಅದು ಬಿಟ್ಟರೆ ಬೇರೆ ಅದು ಇನ್ನೊಂದು ಕೇಳಿಸೋದಿಲ್ಲ. ಯಾವುದಾದ್ರೂ ಗಂಭೀರವಾದ ಧ್ವನಿ ಸ್ವನ ಅಂತ ಹೇಳಿದಾಗ ಅಂತಹ ಧ್ವನಿ ಯಾರಾದರೂ ಮಾಡಿದರೆ ಅದನ್ನು ಮಾತ್ರ ಕೇಳ್ತಾರೆ, ಬೇರೆ ಯಾವುದನ್ನು ಕೇಳೋದಿಲ್ಲ. ಎಲ್ಲ ಧ್ವನಿಗಳನ್ನು ಮೀರಿ ನಿಲ್ಲುತ್ತೆ, ಎಲ್ಲರ ಅಟೆನ್ಷನ್ ಡ್ರಾ ಮಾಡುವಂಥದ್ದು. ಆವಾಗ ಅದನ್ನು ಗಂಭೀರ ಧ್ವನಿ, ಗಂಭೀರ ಸ್ವನ, ಮೇಘ ಗಂಭೀರ ಅಂತ ಹೇಳ್ತಾರೆ. ಆದ್ದರಿಂದ ಮೇಘದಂತೆ ಭಗವಂತ ಗಂಭೀರವಾದ ಧ್ವನಿಯನ್ನು ಮಾಡ್ತಾನೆ ಅಂತ ಹೇಳಿ. ಅದಕ್ಕೆ ಚಾಂದೋಗ್ಯ ಭಾಷೆಯಲ್ಲಿ ಹೇಳ್ತಾರೆ, ಈ ಅರ್ಥ ಬರುವಂತಹ ಮಹಾಸ್ವನಃ ಅಂದರೆ ಮಹಾನ್ ಗಂಭೀರ ಸ್ವನಃ ಧ್ವನಿ ಯಸ್ಯ ಸಹ ಅಂತೇಳಿ. ಇದು ಬಹುವ್ರೀಹಿ ಸಮಾಸ. ಈ ಅರ್ಥ ಹೇಳಿದಾಗ ದೊಡ್ಡದಾದ ಧ್ವನಿ ಉಳ್ಳವನು, ಮಾಡುವವನು, ಆದ್ದರಿಂದ ಬಹುವ್ರೀಹಿ. ಅದು ಹೇಳುವಾಗ ಚಾಂದೋಗ್ಯ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ವಿಷ್ಣೋ ಸ್ವರ ವೃಷಭವತ್ ಮೇಘ ನಾದವತ್ ಏವ ವಾ ಅಂಥೇಳಿ. ಮೇಘದಂತೆ ನಾದ ಮಾಡ್ತಾನಾದ್ದರಿಂದ ಅವನಿಗೆ ಮಹಾಸ್ವನ ಅಂತ ಬಂತು ಅಂಥೇಳಿ. ಅದೇ ವಿಧವಾಗಿ ಇಲ್ಲಿ ಬರುವಂಥದ್ದು, ವಾಕ್ಯಂ ಅಭ್ಯಾದದೆ ಕೃಷ್ಣ ಸುಧನ್ಷ್ಟ್ರೋ ದುಂಧುಭಿಸ್ವನಃ ಜೀಮೂತ ಇವ ಘರ್ಮ ಅಂತೆ ಸರ್ವಾಂ ಸುಶ್ರಾವಯನ್ ಸಭಾಂ ಅಂಥೇಳಿ. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣ ರಾಯಭಾರ, ಕೃಷ್ಣ ರಾಯಭಾರ ಪ್ರಖ್ಯಾತವಾಗಿರುವಂಥದ್ದು. ಆ ರಾಯಭಾರ ಮಾಡುವಾಗ ಭಗವಂತ ಎಲ್ಲವೂ ತಿಳಿದವನು, ಭಗವಂತ ಭೂತ ಭವಿಷ್ಯದ ವರ್ತಮಾನಗಳು ಗೊತ್ತು. ಆದರೂ ತಾನು ಶಾಂತಿದೂತನಾಗಿ ಹೋಗ್ತಾನೆ, ದುರ್ಯೋಧನ ಕೇಳೋದಿಲ್ಲ ಅಂತ ಕೃಷ್ಣನಿಗೆ ಚೆನ್ನಾಗಿ ಗೊತ್ತು. ಆದರೂ ಲೋಕಕ್ಕೆ ನೋಡ್ರಿ, ಪಾಂಡವರು ಜಗಳದವರು, ಸುಮ್ಮನೆ ಹೋಗಿ ನಿಜ ರಾಜ್ಯ ಕೊಡಲಿಲ್ಲ ಅಂದ್ರೆ ಕೇಳಿದ್ರೆ ಅರ್ಜುನ ಕೊಡ್ತಾ ಇದ್ನೋ ಏನೋ, ಸ್ವಲ್ಪ ಪ್ರಯತ್ನ ಮಾಡಲಿಲ್ಲ ಅವ್ರು ಚೆನ್ನಾಗಿ. ದೇ ಡಿಡ್ ನಾಟ್ ಡೂ ಲಾಟ್ ಆಫ್ ಎಫರ್ಟ್, ಪ್ರಯತ್ನ ಮಾಡಿದ್ರೆ ಏನನ್ನ ಕೊಡ್ತಾ ಇದ್ರು ಏನೋ ಕೌರವರು, ಸುಮ್ ಸುಮ್ನೆ ಯುದ್ಧ ಮಾಡ್ಬೇಕಂತ ಹೇಳಿ ಯುದ್ಧ ಮಾಡಿಬಿಟ್ರು. ಅಂತ ಲೋಕದಲ್ಲಿ ಅಪವಾದ ಬರಬಹುದು, ಅದಕ್ಕೆ ಅವಕಾಶವೇ ಕೊಡದೆ ಕೃಷ್ಣ ಸ್ವಯಂ ಅಂದ್ರೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡ್ರಿ, ಕೃಷ್ಣನೇ ಹೋಗಿದ್ದಾನಂದ್ರೆ ಅಷ್ಟು ಪ್ರಯತ್ನ. ಸೊ ಆವಾಗ ಹೋಗಿ ಸಭೆಯಲ್ಲಿ ಕೃಷ್ಣ ಅರ್ಧ ರಾಜ್ಯವನ್ನು ಮೊದಲು ಕೇಳಿದಾಗ ಕೊಡಲ್ಲ ಅಂತಾನೆ ದುರ್ಯೋಧನ, ಬೇರೆ ಏನಾದರೂ ಇದ್ದ ಕೇಳಿ ನೋಡುವ, ಸರಿ 5 ಊರುಗಳು ಕೊಡು, ಜಸ್ಟ್ 5 ಊರುಗಳು, ಸ್ಮಾಲ್ ಟೌನ್ಸ್, ಟೌನ್ಗಳು, ಹಳ್ಳಿಗಳು ಒಂದು ಕೊಡು ಅಂತ ಹೇಳಿದ್ರು. ಅದು ಕೊಡಲ್ಲ, ಒಂದು ಸೂದಿ ಹಾಕಿದಷ್ಟು ಜಾಗವೂ ಕೊಡೋದಿಲ್ಲ ಅಂತ ಹೇಳ್ತಾನೆ. ಆ ಸಭೆಯಲ್ಲಿ ಕೃಷ್ಣ ಎಷ್ಟು ಗಂಭೀರವಾಗಿ ಮಾತಾಡಿದ, ಎಲ್ಲರ ಅಟೆನ್ಷನ್ ಡ್ರಾ ಮಾಡ್ತಾ ಭಗವಂತ ಮಾತಾಡಿದ ಅಂತೇಳಿ. ಸೊ ಆ ಕೌರವರ ಸಂಧಾನಕ್ಕಾಗಿ ಹೋದಾಗ ಸಭೆಯಲ್ಲಿ ಮಾತಾಡುವಾಗ ಅಲ್ಲಿ ಹೇಳುವಂತಹ ಮಾತು ಹೇಳ್ತಾರೆ, ವಾಕ್ಯಂ ಅಭ್ಯಾದದೆ ಕೃಷ್ಣ ಅಸುದಂಷ್ಟ್ರ ದುಂಧುಭಿಸ್ವನಃ ಅಂಥೇಳಿ. ಜೀಮೂತ, ಜೀಮೂತ ಅಂದ್ರೆ ಮೇಘ, ಜೀಮೂತ ಇವ ಧರ್ಮಂತೆ ಸರ್ವಾಂ ಸುಶ್ರಾವಯನ್ ಸುಧಾಮ್ ಅಂತೇಳಿ. ಅಂದ್ರೆ ಬಿಸಿಲು ಕಾಲ ಆದ ಮೇಲೆ ಮೇಘಗಳು ಬಂದ್ರೆ ಮಳೆ ಸುರಿಸುವ ಮಳೆಗಾಲ ಬರುತ್ತೆ, ಆವಾಗ ಬರುವಂತಹ ಧರ್ಮ ಅಂದ್ರೆ ಸಮ್ಮರ್ ಸೀಸನ್. ಅದರ ಕೊನೆಗೊಂಡಾಗ ರೈನಿ ಸೀಸನ್ ಬರುವಾಗ ಆವಾಗ ಬರುವಂತಹ ಮೇಘಗಳು ಮಾಡುವ ಧ್ವನಿಯಂತೆ ಗಂಭೀರವಾದ ಸ್ವಧ್ವನಿ ಮಾಡಿದ ಅಂಥೇಳಿ ಈ ಡೈರೆಕ್ಟ್ ಆಗಿರುವಂತಹ ಈ ಅರ್ಥದಲ್ಲಿ ಆ ಮಹಾಸ್ವನಃ ಅನ್ನೋದು. ಅಷ್ಟೇ ಅಲ್ಲದೆ ಅವನು ಸ್ವನ ಅಂದ್ರೆ ಧ್ವನಿ, ಅದು ಭಯಂಕರವಾದ ಧ್ವನಿಯೂ ಮಾಡ್ತಾನೆ. ಅಂದ್ರೆ ಇಲ್ಲಿ ಗಂಭೀರವಾದ ಧ್ವನಿ ಎಲ್ಲರೂ ಕೇಳುವಂತೆ ಮಾಡುವುದು, ಭಯಂಕರವಾದ ಭಯವನ್ನು ಹುಟ್ಟಿಸುವ ಧ್ವನಿ ಅದು ಕೂಡ ಮಹಾಸ್ವನಃ. ಅಂದ್ರೆ ಶತ್ರುಗಳಿಗೆ ಭಯಂಕರವನ್ನು ಭಯಂಕರವಾಗಿ ಭಯವನ್ನು ಹುಟ್ಟಿಸುವಂತಹ ಒಂದು ಗರ್ಜನೆಯಂತೆ ಅದನ್ನು ಕೂಡ ಮಾಡ್ತಾನೆ ಅಂಥೇಳಿ. ಇದು ಯಾವಾಗ? ಕೃಷ್ಣ ಅವತಾರದಲ್ಲಿ ಆ ಗಂಭೀರವಾದ ಸ್ವನವನ್ನು ಹೇಳಿದ್ದಾರೆ. ಈ ಶತ್ರು ಭಯಂಕರ ಸ್ವನ ಯಾವಾಗ ಅಂತ ಹೇಳಿದ್ರೆ ನರಸಿಂಹಾವತಾರದಲ್ಲಿ, ನರಸಿಂಹಾವತಾರ ಸಂದರ್ಭದಲ್ಲಿ ಭಗವಂತ ಗರ್ಜನೆ ಮಾಡ್ತಾ ಸ್ತಂಭದಿಂದ ಹೊರಬರುತ್ತಾನೆ. ಆ ಗರ್ಜನೆಗೆ ಇಡೀ ಬ್ರಹ್ಮಾಂಡ ನಡುಗಾಡಿತು ಅಂತ ಎಲ್ಲ ವರ್ಣನೆ ಮಾಡಿ ಹೇಳ್ತಾರೆ. ಆದ್ದರಿಂದ ಆ ವಿಧವಾಗಿ ಆ ಶತ್ರುಗಳಿಗೆಲ್ಲ ಕೆಲವರು ಜನ ಆ ಧ್ವನಿ ಕೇಳೇ ಪ್ರಾಣ ಬಿಟ್ಬಿಟ್ರು ಅಂತೇಳಿ, ರಾಕ್ಷಸರು ಕೆಲವರು ಪ್ರಾಣ ಆ ಧ್ವನಿ ಕೇಳಿ ಪ್ರಾಣ ಬಿಟ್ರು ಅಂತೇಳಿ. ಆವಾಗ ವರ್ಣನೆ ಸ್ತೋತ್ರಗಳಲ್ಲೆಲ್ಲ ಬರುತ್ತೆ, ರಾಕ್ಷಸ ವನಿತೆಯರ ಗರ್ಭಸ್ರಾವಗಳಾಯಿತು ಅಂತೇಳಿ ಹೀಗೆಲ್ಲ ಬರುತ್ತೆ. ಆ ವಿಧವಾಗಿ ಶತ್ರು ಭಯಂಕರವಾದ ಗರ್ಜನೆಯನ್ನು ಮಾಡುವವನು ಆಗಿದ್ದಾನೆ ಪರಮಾತ್ಮ, ಆದ್ದರಿಂದಲೂ ಮಹಾಸ್ವನಃ ಅಂತೇಳಿ. ಸೊ ಈ ಎರಡು ಅರ್ಥಗಳಲ್ಲಿ ಮಹಾಸ್ವನಃ. ಇನ್ನೊಂದು ಅಂದ್ರೆ ಭಗವಂತನ ಒಂದೊಂದು ರೂಪದಲ್ಲಿ ಈ ಮಹಾಸ್ವನಃ ಅಂದರೆ ಒಂದೊಂದು ರೂಪದಲ್ಲಿ ಅವನು ಮಾಡುವಂತಹ ಈ ಧ್ವನಿಯನ್ನು ಚಿಂತನೆ ಮಾಡ್ತಾ ಬರುವಂಥದ್ದು. ಅವನು ಮಹಾಸ್ವನಃ ಅಂತ ಹೇಳಿದರೆ ಭಗವಂತ ಮಹಾನ್ ಪೂಜ್ಯವಾದ, ಮಹಾನ್ ಅಂದ್ರೆ ಮಹಾ ಮಹಿಮೆಯಿಂದ ಕೂಡಿದ ಮಹಾನ್, ಅದು ಅವರು ಮಹಾತ್ಮರು ಅಂತೀವಿ ನೋಡ್ರಿ, ಮಹಾತ್ಮರು ದೊಡ್ಡವರು ರೀ, ಬಹಳ ಪೂಜ್ಯರು, ಪೂಜ್ಯ ಭಾವ ಪೂಜಿಸಲು ಯೋಗ್ಯರಾದವರು ಅನ್ನೋದಾಗ ಮಹಾತ್ಮರು, ಮಹಾ ಪೂಜ್ಯರು, ಪೂಜ್ಯ ಆತ್ಮರು ಅಂತ ಪ್ರಯೋಗ ಮಾಡ್ತೀವಿ. ಆದ್ದರಿಂದ ಮಹಾನ್ ಸ್ವನಃ ಅಂದ್ರೆ ಪೂಜ್ಯ, ಮಹಾನ್ ಪೂಜ್ಯ ಸ್ವನಃ ಯಾವುದು, ಪೂಜ್ಯವಾದ ಸ್ವನ ಧ್ವನಿ ಯಾವುದು ಅಂತ ಹೇಳಿದ್ರೆ, ಸಮಗ್ರ ವೈದಿಕ ವಾಂಗ್ಮಯಾತ್ಮಕ ಶಬ್ದ ಯಸ್ಮಾತ್ ಸಹ ಮಹಾಸ್ವನ, ಮಹತ್ತರವಾದ ಮಹಿಮೆಯಿಂದ ಕೂಡಿದಂತಹ ಧ್ವನಿಗಳು ಶಬ್ದಗಳಿಂದ ಕೂಡಿದ ಇಡೀ ವೈದಿಕ ವಾಂಗ್ಮಯ ಅವನಿಂದ ಹೊರಹೊಮ್ಮಿರುವಂಥದ್ದು. ಇದು ಯಾವಾಗ ಅಂತ ಹೇಳಿದರೆ ಭಗವಂತ ಹಯಗ್ರೀವ ರೂಪನಾಗಿ ಚತುರ್ಮುಖ ದೇವರಿಗೆ ವೇದ ಇತಿಹಾಸ ಪುರಾಣಗಳೆಲ್ಲ ಉಪದೇಶ ಮಾಡ್ತಾನೆ. ಆ ಸಂದರ್ಭದಲ್ಲಿ ಹೇಳುವಂತಹ ಮಾತು ಅಲ್ಲಿ ಹೇಳ್ತಾರೆ. ಸೊ ಇದು ಪ್ರಧಾನ ಉಪದೇಶದಲ್ಲಿ ಬರುವಂತಹ ಮಾತು, ಅರೇ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತದ್ ಯದ್ ಋಗ್ವೇದೋ ಯಜುರ್ವೇದ ಸಾಮವೇದ ಅಥ ಅರ್ವಾಂಗಿರಸ. ಸೊ ಸಾಮವೇದೋಥಾರ್ವಾಂಗಿರಸ ಇತಿಹಾಸ ಪುರಾಣಂ ವಿದ್ಯಾ ಉಪನಿಷದ ಶ್ಲೋಕಾ ಸೂತ್ರಾಣಿ ಅನುವ್ಯಾಖ್ಯಾನಾನಿ ವ್ಯಾಖ್ಯಾನಾನಿ ಅಸ್ಯೇವ ಏತಾನಿ ವ್ಯಾಖ್ಯಾನಾನ್ಯಸ್ಯೈವ ಏತಾನಿ ಅಂತ ಹೇಳಿದಾಗ, ವ್ಯಾಖ್ಯಾನಾನಿ ಅಸ್ಯೇವ ಏತಾನಿ ನಿಶ್ವಸಿತಾನಿ ಅಂಥೇಳಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ಮಾತು. ಅಲ್ಲಿ ಹೇಳ್ತಾರೆ ಮಹಾ ಭಗವಂತ ಅವನು ಎಂಥವನು ಅಂತ ಹೇಳಿದ್ರೆ, ಅವನು ನಿಶ್ವಾಸದಿಂದಲೇ ಅವನು, ನಾವಿದು ಕೂಡ ದ್ವಾದಶಸ್ತೋತ್ರದಲ್ಲಿ ಬರುವಂತಹ ಮಾತು, ಉದ್ಗೀರಿಯಂತೆ ಅನುಶಮ್ಯತ ಅಂಥೇಳಿ ಭಗವಂತನ ಕಂಠದಿಂದ ಯಾವಾಗಲೂ ವೇದಗಳು ಹೊರಹೊಮ್ಮತ್ತೆ ಅಂತೇಳಿ. ಅದು ಎಸ್ಪೆಷಲಿ ಹಯಗ್ರೀವ ರೂಪದಲ್ಲಿ ಬಂದಾಗ, ಹಯಗ್ರೀವ ರೂಪದಲ್ಲಿ ಬಂದು ಭಗವಂತ ಚತುರ್ಮುಖ ಬ್ರಹ್ಮದೇವರಿಗೆ ಈ ಎಲ್ಲವನ್ನು ಉಪದೇಶ ಮಾಡ್ತಾನೆ. ಆ ಸಂದರ್ಭದಲ್ಲಿ ಹೇಳುವಂತಹ ಮಾತಿದು, ಆದ್ದರಿಂದ ಅವನು ಎಲ್ಲ ವೇದಗಳು, ಉಪನಿಷತ್ತುಗಳು ಎಲ್ಲವನ್ನು ಕೂಡ, ಶ್ಲೋಕ ಎಲ್ಲವೂ, ಸುಸೂತ್ರಗಳು ಎಲ್ಲವನ್ನು ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದರು ಹಯಗ್ರೀವ ರೂಪದಲ್ಲಿ ಅಂತೇಳಿ. ಅದನ್ನೇ ಭಾಗವತ ಮಂಗಳಾಚರಣ ಶ್ಲೋಕದಲ್ಲಿ ನೋಡಿದಾಗ ಅಲ್ಲಿ ಜನ್ಮಾದಿ ಸೇತುವನ್ವಯತ ಯಥೋ ಅನ್ವಯಾದ್ ಇತರತಃ ಅರ್ಥೇಶು ಅಭಿಘ್ನ ಸ್ವರಾಟ್ ಅಂತ ಹೇಳುವಾಗ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಎಂ ಸೂರಯ ಅಂತೇಳಿ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಅಂತ ಹೇಳಿದಾಗ ಕೂಡ ತೇನೆ ವಿಸ್ತಾರ ಮಾಡಿದ ಬ್ರಹ್ಮ ಅಂದ್ರೆ ವೇದಗಳನ್ನು ಹೃದಯ ಪ್ರೀತಿಯಿಂದ ಯಹ ಯಾವ ಪರಮಾತ್ಮನಾದರೆ ಆದಿ ಕವಯೇ ಆದಿ ಕವಿ ಅಂದ್ರೆ ಎಲ್ಲರಿಗಿಂತಲೂ ಮೊದಲು ಸೃಷ್ಟಿ ಮಾಡಲ್ಪಟ್ಟಂತಹ ಜ್ಞಾನಿಯಾಗಿರುವಂತಹ ಜ್ಞಾನಸ್ವರೂಪನಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರಿಗಾಗಿ ಉಪದೇಶವನ್ನು ಮಾಡಿದ ಭಗವಂತ ಹೈಗ್ರೀವ ರೂಪದಲ್ಲಿ ಅಂತ ಹೇಳಿ ಇದು ಬರುವಂತಹ ಮಾತು. ಈ ವಿಧವಾಗಿ ಭಗವಂತ ಉಪದೇಶ ಮಾಡಿದ ಅಂತೇಳಿ. ಆದ್ದರಿಂದಲೂ ಮಹಾಸ್ವನಃ ಅಂದ್ರೆ ಬಹಳ ಶ್ರೇಷ್ಠವಾದಂತಹ ಪೂಜ್ಯವಾದಂತಹ ವೇದಾದಿ ವಾಂಗ್ಮಯನ್ನು ಉಪದೇಶ ಮಾಡಿದ ಅಂತೇಳಿ. ಇಲ್ಲ ಮಹಾನ್ ಸ್ವನಃ ಅಂತ ಹೇಳಿದ್ರೆ ಮಹಾನ್ ಶ್ರೇಷ್ಠ ಸ್ವನಃ ವೇದಾದಿ ಪ್ರತಿಪಾದಕತೆಯ ಅಸ್ಯ ಅಸ್ತಿ ಇತಿ ಮಹಾಸ್ವನ. ಇಲ್ಲಿ ಮಹಾಸ್ವನಃ ಅಂದ್ರೆ ದೊಡ್ಡದಾದ ಶ್ರೇಷ್ಠವಾದ ವೇದಾದಿ ವಾಂಗ್ಮಯಗಳು ಉಳ್ಳವನು ಅಂದ್ರೆ ಉಳ್ಳವನನ್ನು ಅದರಿಂದ ಪ್ರತಿಪಾದಿಸಲ್ಪಡುವವನು ಭಗವಂತ ಸರ್ವವೇದ ಪ್ರತಿಪಾದ್ಯ. ಆದ್ದರಿಂದ ಭಗವಂತನನ್ನೇ ವೇದಗಳು ಸರ್ವೇ ವೇದ ಯತ್ಪ್ರದ ಮಾಮನಂತಿ ಅಂತ ಹೇಳಿದಾಗ ಕೂಡ ಭಗವಂತ ಎಲ್ಲ ವೇದಗಳಿಂದಲೂ ಪ್ರತಿಪಾದ್ಯನಾಗಿದ್ದಾನಾದ್ರೆ ಮಹಾ ಶ್ರೇಷ್ಠವಾದ ಸ್ವನ ಶಬ್ದಗಳು ವೇದಗಳು ಅವುಗಳಿಂದ ಪ್ರತಿಪಾದ್ಯನಾಗಿದ್ದಾನಾದ್ದರಿಂದ ಮಹಾಸ್ವನಃ ಅಂತ ಹೇಳಿ. ಅಷ್ಟೇ ಅಲ್ಲದೆ ಭಗವಂತ ಅವನು ಮಹಾಂತಃ ಸ್ವನಃ ವೇದಾದಯ ಯಸ್ಮಾತ್ ಸಹ ಮಹಾಸ್ವನಃ ಅಂದ್ರೆ ವೇದಾದಿ ಶಬ್ದಗಳು ಶ್ರೇಷ್ಠವಾಗುವಂತೆ ಅನುಗ್ರಹ ಮಾಡಿದ್ದಾನೆ. ಈಗ ನೋಡ್ರಿ ಭಗವಂತನನ್ನು ವರ್ಣಿಸುತ್ತೆ ಆದ್ದರಿಂದ ವೇದಗಳು ಶ್ರೇಷ್ಠವಾಗಿದೆಯೋ, ವೇದಗಳು ಶ್ರೇಷ್ಠವಾಗಿದೆ ಆದ್ದರಿಂದ ಭಗವಂತನನ್ನು ವರ್ಣಿಸುತ್ತೀಯೋ ಅಂತ ಹೇಳಿದರೆ ವೇದ ಆದಿಗಳು ವೇದಗಳಾಗಲಿ ಎಲ್ಲ ವಾಂಗ್ಮಯಗಳು ವೇದಾದ ವಾಂಗ್ಮಯ ವೇದಾದಿಗಳು ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ ಆದ್ದರಿಂದ ಅವು ಶ್ರೇಷ್ಠ. ಯಾವುದು ಯಾವುದು ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೋ ಆದರೆ ಅವು ಶ್ರೇಷ್ಠವಾಗುತ್ತೆ. ಆದ್ದರಿಂದ ಕಾರಣ ಏನು? ಭಗವಂತನನ್ನು ಪ್ರತಿಪಾದನೆ ಮಾಡುವುದನ್ನುವುದು ಕಾರಣ, ಕಾರ್ಯ ಶ್ರೇಷ್ಠ. ಸೊ ಭಗವಂತನನ್ನು ಪ್ರತಿಪಾದನೆ ಮಾಡುವುದರಿಂದ ವೇದಗಳು ಶ್ರೇಷ್ಠವಾಗಿದೆ. ಶ್ರೇಷ್ಠತ್ವ ಮೊದಲು ಬಂದಿಲ್ಲ ಭಗವಂತ ಅಂದ್ರೆ, ಅಫ್ಕೋರ್ಸ್ ಇಮಿಡಿಯೇಟ್ ಆಗಿ ಎಲ್ಲ ರೈಟ್ ಅವೇ ಬರುವಂತದ್ದೇ. ಆದ್ರೆ ನಮ್ಮ ಅನುಸಂಧಾನ ಹೇಗಿರ್ಬೇಕಂದ್ರೆ ಭಗವಂತನನ್ನು ಪ್ರತಿಪಾದನೆ ಮಾಡಿ ಯಾವುದು ಅಂದ್ರೆ ನಾವು ದೇವರನ್ನು ಸ್ತೋತ್ರ ಮಾಡಿದ್ರೆ ಆ ಮಾತುಗಳೇ ಶ್ರೇಷ್ಠವಾಗುತ್ತೆ. ಯಾವುದೇ ಭಗವಂತನನ್ನು ಹೇಳುವ ಮಾತುಗಳಿದ್ರೆ ಅವು ಶ್ರೇಷ್ಠವಾದ ಮಾತುಗಳು. ಆದ್ದರಿಂದ ಭಗವಂತನನ್ನು ಪ್ರತಿಪಾದನೆ ಮಾಡುತ್ತಾದ್ದರಿಂದ ವೇದಗಳಿಗೆ ಆ ಶ್ರೇಷ್ಠತ್ವ ಬರುವಂತೆ ಭಗವಂತ ಮಾಡಿದ. ಆದ್ದರಿಂದಲೂ ಅವನು ಮಹಾಸ್ವನಃ ಅಂತ ಹೇಳಿ. ಇಲ್ಲಿ ಸಾಮಾನ್ಯವಾಗಿ ಮಹಾ ಪ್ಲಸ್ ವನಃ ಅಂತ ಬಿಡಿಸಿ ಅದಕ್ಕೆ ಬರುವ ಬೇರೆ ಬೇರೆ ಅರ್ಥಗಳಿಂದ ನಾವು ಅರ್ಥಗಳನ್ನು ನೋಡಿದ್ದೀವಿ. ಈಗ ಬೇರೆ ರೀತಿಯಲ್ಲಿ ಅಂದ್ರೆ ಮಹಾ ಸ್ವನಃ ಅಂತ ಮಾತ್ರವೇ ಅಲ್ಲದೆ ಬೇರೆ ರೀತಿಯಲ್ಲಿ ಇದನ್ನು ಪದವಿಭಾಗ ಮಾಡಬಹುದು. ಮಹಾ ಪ್ಲಸ್ ಅಸುಹು ಪ್ಲಸ್ ಅನಹ. ಮಹಾ ಅಸು ಅನಹ, ಮಹಾಸ್ವನಃ ಅನ್ನೋದು ಮಹಾ ಪ್ಲಸ್ ಅಸು ಪ್ಲಸ್ ಅನಹ ಅಂತ ಬಿಡಿಸಿ ಮಹಾ ಅಸು. ಉಕಾರಕ್ಕೆ ಅಕಾರ ಬಂದರೆ ಅದು ಒಕಾರ ಬರುತ್ತೆ, ಗುರು ಅಂತರ್ಗತ ಗುರು ಅಂತರ್ಗತ ಆದಂತೆ. ಯಾವುದೇ ಒಂದು ಉಕಾರ ಶಬ್ದಕ್ಕೆ ಅಕಾರ ಬಂದರೆ ಅದು ಒಕಾರ ಆಗತ್ತೆ. ಇದು ಯಣಗಳು ಯರಲಾವನು ಯಣಗಳು ಯಣಾದೇಶ ಸಂಧಿ ಅನ್ನುವಂಥದ್ದು. ಆದ್ದರಿಂದ ಮಹಾ ಅಸು ಅನಹ, ಅಸು ಅಂದ್ರೆ ಪ್ರಾಣದೇವರು, ಮುಖ್ಯ ಪ್ರಾಣದೇವರು, ಅವರಿಗೆ ಕೂಡ ಅನಪ್ರೇರಕನಾದವನು. ಪ್ರಾಣದೇವರು ಎಲ್ಲರನ್ನು ಪ್ರೇರಣೆ ಮಾಡ್ತಾರಂತೆ, ಆ ಪ್ರಾಣದೇವರನ್ನು ಸಹಿತ ಪ್ರೇರಣೆ ಮಾಡುವನು ಪರಮಾತ್ಮ. ಆದ್ದರಿಂದ ಮಹಾ ಅಸು ಅನಹ, ಮಹಾ ಶ್ರೇಷ್ಠರಾಗಿರುವಂತಹ ಅಸು ಪ್ರಾಣದೇವರಿಗೂ ಅನಹ ಪ್ರೇರಕನಾಗಿದ್ದಾನ. ಆದ್ದರಿಂದ ಮಹಾಸ್ವನಃ ಅಂತೇಳಿ ಈ ವಿಧವಾಗಿ ಪದವಿಭಾಗ ಮಾಡುವುದರಿಂದ ನಮಗೆ ಸಿಗುವಂತಹ ಅರ್ಥ. ಅದನ್ನೇ ಹೇಳುವಾಗ ನಮಗೆ ಹೇಳ್ತಾರೆ ಏನಂತ ಹೇಳಿದ್ರೆ, ವಾಯೋ ಸಕಾಶಾತ್ ಜಗತಃ ಪ್ರವೃತ್ತಿಂ ಕಾಮಯತ್ಯಜ ಪ್ರಾಣಪ್ರಾಣಮದ ಪ್ರಾಹು ವಿಷ್ಣುಂ ವಾಯೋ ಅಪಿ ಪ್ರಭುಂ ಅಂತೇಳಿ ಭಾಗವತಾರ್ಪಣೆ ಹೇಳುವಾಗ ಅದನ್ನೇ ಹೇಳ್ತಾರೆ. ವಾಯುದೇವರಿಗೂ ಕೂಡ ಪ್ರೇರಣೆ ಕೊಡುವಂತಹ ಸಮರ್ಥನಾದ ಭಗವಂತ ಅವನು, ಅದಕ್ಕೆ ಪ್ರಾಣಸ್ಯ ಪ್ರಾಣ ಅಂತಾರೆ. ಪ್ರಾಣದೇವರಿಗೂ ಪ್ರಾಣರು, ಪ್ರಾಣದೇವರಿಗೂ ಪ್ರೇರಕರು, ಪ್ರಾಣಸ್ಯ ಪ್ರಾಣ ಅಂತಲೂ ಪ್ರಯೋಗ ಮಾಡ್ತಾರೆ. ಹೀಗೆ ಭಗವಂತ ಮಹಾ ಅಸುಗೆ ಅನನಾಗಿದ್ದಾನೆ ಅಂತ ಒಂದು. ಇನ್ನೊಂದು ಅರ್ಥ ಏನಂದ್ರೆ, ಮಹಾ ಪ್ಲಸ್ ಅಶ್ವ ಪ್ಲಸ್ ನಹ. ಅಶ್ವ ಅಲ್ಲ, ಅಶ್ವ ಅಂದ್ರೆ ಕುದುರೆ, ಅಶ್ವ ಸ್ವಕಾರ. ಅಶ್ವ ಅಂದ್ರೇನು, ಸ್ವ ಅಂದ್ರೇನು, ತನ್ನದ್ದು ತನ್ನ ಸಂಪ್ ನಮಗಿರು ನಮ್ಮ ನನ್ನದು ನನ್ನ ಸಂಪತ್ತು. ಸೊ ಈ ಸ್ವಹ ಅಂದ್ರೆ ಸ್ವಹ ಸಂಪತ್ತು ಧನ, ಅದು ಅಸ್ವಹ ಅಂದ್ರೆ ಆ ಧನ ಇಲ್ಲದವರು. ಅಸ್ವಹ ಸ್ವಹ ಸ್ವಂ ಧನಂ ಅ ನ ವಿದ್ಯತೆ ಯಾರಿಗೆ ಧನವಿಲ್ಲವೋ, ಅಕಿಂಚನ ನಕಿಂಚ ಅಕಿಂಚನರನ್ನು ಅಕಿಂಚನರು ಅಂತ ಹೇಳ್ತಾರೆ. ಅಕಿಂಚನರ ಅಂದರೆ ಕಿಂಚ ಇಲ್ಲದವರು, ಸ್ವಲ್ಪನೂ ಇಲ್ಲದವರು. ಅದಕ್ಕೆ ಅಶ್ವ ಅಕಿಂಚನ ಅನ್ನುವ ಅರ್ಥಲೇ ಬರುವಂಥದ್ದು. ಆ ಅಶ್ವ ಅಕಿಂಚನ ತನ್ನದ್ದಂತ ಯಾವುದೂ ಇಲ್ಲ. ಯಾರಿಗೆ? ವೈರಾಗ್ಯ ಸಾಧುಗಳಿಗೆ, ಸನ್ಯಾಸಿಗಳಿಗೆ. ಹೀಗೆ ಸಾಧು ಸನ್ಯಾಸಿಗಳಿಗೆ ಸ್ವಂ ಧನಂ ನ ವಿದ್ಯತೆ, ಆದ್ದರಿಂದ ಯಶಾಂ ತೇ ಅಶ್ವಾಹ ತಾನ್ ನಯತಿ. ಸೊ ಮಹಾ ಪ್ಲಸ್ ಅಶ್ವ ಪ್ಲಸ್ ನಹ, ಬಿಡಿಸುವಾಗ ಮಹಾ ಪ್ಲಸ್ ಮುಂದೆ ಅಸು ಅನಹ, ಇಲ್ಲಿ ಅಶ್ವ ನಹ. ಮಹಾ ಅಂದರೆ ಯಾರಾದರೆ ಪೂಜ್ಯರಾಗಿದ್ದಾರೆ, ಮಾನ್ಯನಾರಾಗಿದ್ದಾರೆ ಅಂತಹ ಸನ್ಯಾಸಿಗಳು, ಯತಿಗಳು, ವೈರಾಗ್ಯಶಾಲಿಗಳು, ಅವರಿಗೆ ಅವನು ಭಗವಂತ ನಯತಿ, ನಯತಿ ಅಂದರೆ ಅವರನ್ನು ಲೀಡ್ ಮಾಡ್ತಾನೆ, ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಅವನು ಮಹಾ ಪ್ಲಸ್ ಅಶ್ವ ಪ್ಲಸ್ ನಹ ಅಂತೇಳಿ ಮಹಾಸ್ವನಃ ಅಂಥೇಳಿ ಆ ವಿಧವಾಗಿ ಬಿಡಿಸುವಾಗ ನಮಗೆ ಸಿಗುವಂತಹ ಅರ್ಥ. ಸೊ ಆದ್ದರಿಂದ ಅವನು ಮಹಾಸ್ವನಃ ಅಂತೇಳಿ. ಇನ್ನೊಂದು ಅರ್ಥ ಸ್ವನಃ ಅಂತ ಹೇಳಿದರೆ ಭಗವಂತ ಅವನು ಸು ಅನಹ, ಎಲ್ಲ ಚೆನ್ನಾಗಿ ಅನಚೇಷ್ಟ ಇದೆ. ಸುಷ್ಟು ಅನತಿ ಚೇಷ್ಟತೆ ಇತಿ ಸ್ವನಃ ಮಹಾಶ್ಚ ಅಸೌ ಸ್ವನಶ್ಚ ಮಹಾಸ್ವನಃ ಅಂತ. ಭಗವಂತ ಮಹಾ ಆಗಿದ್ದಾನೆ, ಮಹಾ ಆದ್ದರಿಂದ ಮಹಾನ್, ಮಹಾನಾದವನು ಸ್ವನನಾದವನು. ಸ್ವನ ಅಂದರೆ ಸು ಅನ, ಸ್ವನ ಅಂದರೆ ಧ್ವನಿ ಅಂತ ನಾವು ಅದೆಲ್ಲ ಮೊದಲು ನೋಡೇ ಆಯಿತು. ಈಗ ವಿಶೇಷವಾದ ಅರ್ಥಗಳನ್ನು ನೋಡ್ತಾ ಇದ್ದೀವಿ, ಬೇರೆ ರೀತಿಯಲ್ಲಿ ಬಿಡಿಸುವುದರ ಮೂಲಕವಾಗಿ ಬರುವ ಅರ್ಥ. ಅವನು ಸು ಅನನು, ಸು ಅಂದರೆ ಶುಭವಾದ, ಅನಚೇಷ್ಟ ಒಳ್ಳೆ, ಚೇಷ್ಟ ಅಂದರೆ ವ್ಯಾಪಾರ, ಚೇಷ್ಟ ಅಂದರೆ ಜಗತ್ತಿನ ವ್ಯಾಪಾರಗಳು. ಅವನು ಸು ಅನಗಳು, ಸರ್ವಸಮರ್ಥನಾಗಿ ಎಲ್ಲ ಚೇಷ್ಟೆಗಳನ್ನು ಮಾಡುವವನು, ಮಾಡಿಸುವವನು. ಆದ್ದರಿಂದ ಸು ಅನಹ, ಅನಚೇಷ್ಟಾಯಾಮ್ ಅಂಥೇಳಿ. ಅನ ಪ್ರೇರಣೆ, ಅನಚೇಷ್ಟಾಯಾಮ್, ಎರಡು ಅರ್ಥಗಳು. ಅನ ಅಂದರೆ ಪ್ರೇರಣೆ ಮಾಡುವುದಂತ ಒಂದರ್ಥ, ಅನ ಅಂದರೆ ಚೇಷ್ಟೆಗಳು, ವ್ಯಾಪಾರಗಳು, ಜೀವನ ವ್ಯಾಪಾರಗಳು, ಇಲ್ಲ ಜಗತ್ತಿನ ನಮಗೆ ಅನ ಜೀವನ ವ್ಯಾಪಾರ, ಅದು ಭಗವಂತ ಮಾಡಿಸುತ್ತಾನೆ ನಮ್ಮಿಂದ. ಆದ್ದರಿಂದಲೂ ಅವನು ಸುವನಃ, ಎಲ್ಲ ಸಮಸ್ತ ಜೀವರಾಶಿಗಳಿಂದಲೂ ವ್ಯಾಪಾರಗಳನ್ನು ಮಾಡಿಸುವವನು. ಅಷ್ಟೇ ಅಲ್ಲದೆ ಅವನು ಸ್ವನಃ ಜಗತ್ತಿನ ವ್ಯಾಪಾರಗಳು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವ ಅಷ್ಟವಿಧ ವ್ಯಾಪಾರಗಳು, ಇಂತಹ ಅತಿ ಉತ್ಕೃಷ್ಟವಾದಂತಹ ವ್ಯಾಪಾರಗಳನ್ನು ಅವನು ಮಾಡ್ತಾನಾದ್ದರಿಂದ ಅವನು ಸ್ವನಃ. ಹೀಗೆ ಮಹಾನ್ ಸ್ವನನು ಸು ಅನನು ಆಗಿರುವಂತಹ ಭಗವಂತ ಅವನು ಮಹಾಸ್ವನಃ ಅಂತ ಆಗಿದ್ದಾನೆ ಅನ್ನೋದು ಇನ್ನೊಂದು ವಿಧವಾದ ಅರ್ಥ. ಅಷ್ಟೇ ಅಲ್ಲದೆ ಇನ್ನೊಂದು ಸು, ಸು ಅಂದರೆ ಒಳ್ಳೆಯದು, ಒಳ್ಳೆಯದು ಅಂದರೆ ಆನಂದವನ್ನು ಕೊಡುವಂಥದ್ದು. ಆದ್ದರಿಂದ ಅವನು ಮಹಾ ಆಗಿದ್ದಾನೆ, ಸು ಆಗಿದ್ದಾನೆ, ಅನ ಆಗಿದ್ದಾನೆ. ಸೊ ಸು ಅಂದರೆ ಸು ಸ್ವಿತ್ಯಾನಂದ ಸಮುದ್ದಿಷ್ಟೋ ಬೃಹದಾರಣ್ಯಕೇಶವ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಸು ಅಂದರೆ ಆನಂದ ಅಂತ ಹೇಳಲ್ಪಡುತ್ತೆ. ಅದರ ಸು ಇತಿ ಆನಂದ ಸಮುದ್ದಿಷ್ಟ, ಸು ಅಂದರೆ ಆನಂದ ಅಂತ ಅರ್ಥ ಇದೆ. ಆ ಪ್ರಮಾಣದಿಂದ ಅವನು ಸು ಆಗಿದ್ದಾನೆ, ಆನಂದ ರೂಪನಾಗಿದ್ದಾನೆ, ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್. ಅನ ಚೇಷ್ಟಾಯ ನೋಡಿದ್ವಿ, ಅನಯತಿ ಚೇಷ್ಟಯತೆ ಇತಿ ಅನಹ, ಅನಚೇಷ್ಟಾಯ. ಸೊ ಆದ್ದರಿಂದ ಮಹಾಂಶ್ಚ ಅಸೌ ಸೂಚ ಅಸೌ ಅನಶ್ಚ ಮಹಾಸ್ವನಃ, ಅವನು ಮಹಾನ್ ಆಗಿದ್ದಾನೆ, ಸೂ ಆಗಿದ್ದಾನೆ, ಅನ ಆಗಿದ್ದಾನೆ. ಮಹಾನ್ ಅಂದರೆ ಸರ್ವೋತ್ತಮನಾಗಿದ್ದಾನೆ, ಸೂ ಅಂದರೆ ಆನಂದ, ಆನಂದಮಯಾಧಿಕರಣವನ್ನು ನೋಡಿದ್ದೀವಿ. ಆದ್ದರಿಂದ ಅವನು ಆನಂದಮಯ, ಆದ್ದರಿಂದ ಆನಂದ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಸೂ, ಆಮೇಲೆ ಅನ, ಅನಚೇಷ್ಟಾಯಾಮ್, ಎಲ್ಲ ವ್ಯಾಪಾರಗಳನ್ನು ಮಾಡುವವನು, ಮಾಡಿಸುವವನು, ಪ್ರೇರಕನಾದವನು, ಎಲ್ಲವೂ ಆಗಿದ್ದಾನೆ. ಆದ್ದರಿಂದ ಅವನು ಮಹಾಸ್ವನಃ ಅಂಥೇಳಿ. ಅಷ್ಟೇ ಅಲ್ಲದೆ ಭಗವಂತ ಅವನು ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಮಹಾ, ಮಹಾ ಪೂಜಾಯಾಮ್ ಅಂತೇಳಿ ನೋಡಿದ್ದೀವಿ, ಮಹಾ ಪೂಜಾಯಾಮ್. ಸೊ ಅವನು ಆದ್ದರಿಂದ ಮಹಾ ಪೂಜಾ ಪೂಜ್ಯನಾಗಿದ್ದಾನೆ. ಮಹಾ ಅಸು ಅನಹ, ಇಲ್ಲಿ ಅಸೂನ್ ಪ್ರಾಣ ನೈತಿ, ಅಸು ಅನಹ ನಾವು ನೋಡಿದ್ದೀವಿ. ಅಸು ಅನಹ ಅನ್ನೋದು ಒಂದಷ್ಟಲ್ಲದೆ ಅಸೂನ್ ಪ್ರಾಣ ನೈತಿ ಇತಿ ಅಸ್ವನಃ ಅಂತೇಳಿ. ಅಂದರೆ ಇದು ಹೇಗೆ ಅಂದರೆ ಅನ ಅನ್ನೋದು ತಗೊಂಡಾಗ ಭಗವಂತ ಅವನು ಮಹಾ ಪೂಜಾಯಾಮ್, ಅಸು ಅಂತ ಹೇಳಿದರೆ ಪ್ರಾಣದೇವರನ್ನು, ಪ್ರಾಣಗಳನ್ನು, ನಯತಿ ಅಂತ ಹೇಳಿದರೆ ಅದನ್ನು ನಡೆಸುವವನು, ಪ್ರೇರಿಸುವವನು ಆಗಿದ್ದಾನೆ, ನಡೆಸುವವನು, ಪ್ರೇರಣೆ ಕೊಡ್ತಾನೆ, ನಡೆಸುವಂತೆ ಮಾಡ್ತಾನೆ, ಎಲ್ಲವೂ ಮಾಡ್ತಾನೆ. ಆದ್ದರಿಂದ ಅವನು ಮಹಾಸ್ವನಃ ಅಂಥೇಳಿ. ಆ ಕಾರಣದಿಂದ ಭಗವಂತ ಸರ್ವ ಪ್ರಾಣ ಪ್ರೇರಕ, ಎಲ್ಲ ಪ್ರಾಣಿಗಳನ್ನು ಪ್ರಾಣಾಧಾರಕ, ಪ್ರಾಣಿ ಪ್ರೇರಕ, ಎಲ್ಲ ಪ್ರಾಣಗಳಿಗೆ ಆಧಾರನಾಗಿದ್ದಾನೆ. ಆದ್ದರಿಂದ ಭಗವಂತ ಅವನು ಮಹಾಸ್ವನಃ. ಅಂದರೆ ಮನುಷ್ಯ ದೇಹ ಇರೋವಾಗಲಿ ದೇಹ ಬಿಡೋವಾಗಲಿ ದೇಹ ಬಿಟ್ಟ ಮೇಲಾಗಲಿ ಭಗವಂತ ಏನು ಮಾಡ್ತಾನೆ, ಎಲ್ಲರಿಗೂ ಕೂಡ ಪ್ರಾಣ ಪ್ರೇರಕನಾಗಿರ್ತಾನೆ. ಯಾವಾಗಾದ್ರೆ ಮನುಷ್ಯನ ದೇಹದಿಂದ ಹೊರಗೆ ಬಂದು ಬಿಟ್ರೆ ದೇಹ ಬೇರೆ ಆಯಿತು, ಜೀವ ಬೇರೆ ಆಯಿತು. ಆ ದೇಹ ಅದನ್ನು ಪಂಚಭೂತಗಳಲ್ಲಿ ಸೇರುವಂತೆ ಸೇರಿ ಹೋಗುತ್ತೆ ಆ ದೇಹ. ಇಲ್ಲಿ ಈ ಜೀವ ತಾನು ಎಲ್ಲೋ ಹೋಗ್ತಾನೆ, ಈ ಜೀವನನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾನೆ ಭಗವಂತ. ಈ ದೇಹ ಪಂಚಭೂತಗಳಲ್ಲಿ ಸೇರುವಂತೆನೂ ಮಾಡ್ತಾನೆ ಭಗವಂತ. ಆದ್ದರಿಂದ ದೇಹ ಬಿಟ್ಟ ಮೇಲೆ ಸಹಿತ ಭಗವಂತನ ವ್ಯಾಪಾರಗಳು ನಡೀತಾನೆ ಇರುತ್ತೆ. ಆದ್ದರಿಂದ ಆ ಭಗವಂತನ ಆ ಮನುಷ್ಯನ ದೇಹದ ವ್ಯಾಪಾರ, ದೇಹವನ್ನು ಬಿಟ್ಟದ್ದು ಜೀವದ ವ್ಯಾಪಾರಗಳು ಎಲ್ಲವನ್ನೂ ಮಾಡ್ತಾನೆ. ಆದ್ದರಿಂದ ಅಷ್ಟೊಂದು ಮಹಿಮಾ ಉಪೇತನಾದಂತಹ ಪ್ರಾಣಪ್ರೇರಕನಾದ ಸರ್ವಜೀವ ಪ್ರೇರಕನಾದ ಆ ಭಗವಂತ ಮಹಾಸ್ವನಃ ಅಂಥೇಳಿ ಆ ಭಗವಂತನಿಗೆ ಆ ಹೆಸರು. ಅಷ್ಟೇ ಅಲ್ಲದೆ ಇನ್ನೊಂದು ಮಾ ಅಂದ್ರೆ ಜ್ಞಾನ ಅಂತ, ಮಾ ಜ್ಞಾನ ಅಂಥೇಳಿ. ಹಾ ಅಂದ್ರೆ ಇಲ್ಲದಿರುವುದು, ಜ್ಞಾನವಿಲ್ಲದಿರುವುದು ಅಂತಲ್ಲ. ಮಹಾ ಅಲ್ಲಿಗೆ ಅದು ಬಿಡಿಸ್ಬಿಡಿ, ಅಲ್ಲಿ ಸ್ಟಾಪ್ ಮಾಡಿ. ಹ ಅಂದ್ರೆ ದೋಷ ಹಾನಾತ್ ಹಹ ಅಂತೇಳಿ, ಜ್ಞಾನ ರೂಪತ್ವಾತ್ ಮಹಾ, ಅವನು ಜ್ಞಾನ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಅವನು ಮಾ ಮಾ ಅಂದ್ರೆ ಜ್ಞಾನ ಸ್ವರೂಪ, ಮಾ ಅಂದ್ರೆ ಜ್ಞಾನ, ಮಹಾ ಅಂದ್ರೆ ಜ್ಞಾನ ಸ್ವರೂಪ. ಹ ಅಂದ್ರೆ ದೋಷ ಹಾನಾತ್, ದೋಷವಿಲ್ಲದವನು, ದೋಷರಹಿತನಾದ್ದರಿಂದ ಅವನು ಹ ಹ ಆಕಾರವಾದನ್ನು ಹೇಳುತ್ತೆ. ಭಗವಂತ ಅಕಾರ ವಾಚನಾಗಿದ್ದಾನೆ ಅಂತ ಹೇಳಿದಾಗ ಅಕಾರ ದೋಷರಹಿತ ಅಂತ ಹೇಳುತ್ತೋ ಅದೇ ವಿಧವಾಗಿ ಹಕಾರವು ಕೂಡ ದೋಷರಹಿತತ್ವವನ್ನು ಹೇಳುತ್ತೆ. ಹ ಅಂದ್ರೆ ಹೇಯತ್ವ, ಹೀನತ್ವ ಇಲ್ಲದಿರುವುದು, ಏನು ಇಲ್ಲದಿರುವುದು, ದೋಷವಿಲ್ಲದಿರುವುದು. ಆದ್ದರಿಂದ ದೋಷ ಹಾನಾತ್ ಹ ಹ ಅಂತೇಳಿ. ಸೊ ಹ ಅನ್ನುವ ಅಕ್ಷರ ಅದಾದ ಮೇಲೆ ಬರುವ ವಿಸರ್ಗ, ಆದ್ದರಿಂದ ಅದು ಹೇಳುವಾಗ ಹಹ ಅಂತೇಳಿ. ಹಹ ಎರಡು ಸರಿ ಹಾ ಹೇಳಿದಂತೆ ಕೇಳುತ್ತೆ. ಆದರೆ ಅದು ಮೊದಲನೇ ಹ ಹಕಾರ, ಎರಡನೇ ಬರುವಂತಹ ಹ ಕೇಳಿಸುವುದು ವಿಸರ್ಗ. ಆದ್ದರಿಂದ ಹಹ ಅಂಥೇಳಿ. ಸೊ ಅವನು ಮಹಾ ಹಹ ಅಂತೇಳಿ ಅವನು ಅಹ. ಸೊ ಒಂದೊಂದು ಅಕ್ಷರ ನಾವು ಇಷ್ಟವರೆಗೂ ನೋಡಿದ್ದು ಎರಡು ಅಕ್ಷರ, ಮೂರು ಅಕ್ಷರ, ಒಂದು ಅಕ್ಷರ, ಅದೆಲ್ಲ ನೋಡಿದ್ವಿ ಮಿಕ್ಸ್ಚರು. ಇಲ್ಲಿ ಒಂದೊಂದು ಅಕ್ಷರವಾಗಿ ಮಹ ಹಹ ಅಹ ಸ್ವಹ ನಹ, ಈ ಒಂದೊಂದು ಅಕ್ಷರ ನೋಡಿದಾಗ ಅವನು ಮಹ ಆಗಿದ್ದಾನೆ. ಅವನು ಮಹ ಆಗಿದ್ದ ಮಾ ಮಹಾ ಅಂದ್ರೆ ಮಾ ಪ್ಲಸ್ ವಿಸರ್ಗ, ಆರುವಾಗ ಮಹಾ ಅಂತೀವಿ. ಅದ್ ಮಾ ಅಂದ ಹಕಾರ ಅಲ್ಲ, ಮಾ ಅಂಡ್ ವಿಸರ್ಗ. ಮಶ್ಚ ಅಸೌ ಅಂದ್ರೆ ಮಹಾ ಚ ಅಸೌ, ಹಶ್ಚ ಅಸೌ ಹಹ ಚ ಅಸೌ, ಅಶ್ಚ ಅಸೌ ಅಹ ಚ ಅಸೌ, ಶ್ವಶ್ಚ ಅಸೌ ಸ್ವಹ ಚ ಅಸೌ, ನಶ್ಚ ಅಸೌ ನಹ ಚ. ಸೊ ಅವನು ಮ ಹ ಆ ಸ್ವ ನ ಈ ಐದು ಐದು ಅಕ್ಷರಗಳಾಗಿ ನೋಡಿದಾಗ ಅವನು ಮ ಅಂದ್ರೆ ಜ್ಞಾನ ಸ್ವರೂಪನಾಗಿದ್ದಾನೆ, ಹ ಅಂತ ಹೇಳಿದರೆ ದೋಷರಹಿತನಾಗಿದ್ದಾನೆ, ಅಹ ಅಂದ್ರೆ ಪೂರ್ಣತ್ವ ಅಕಾರ ಪೂರ್ಣತ್ವ, ಅವನು ಅಕಾರ ವಾಚನ ಪೂರ್ಣತ್ವನ ಹೇಳೋದು. ಅದು ಅಕಾರ ಪೂರ್ಣತ್ವ ಹೇಗೆ ಹೇಳತ್ರಿ ಅಂತ ಹೇಳಿದ್ರೆ ಅಕಾರ ಏನ್ ಹೇಳತ್ತೆ, ಅಕಾರ ಅಂತ ಹೇಳಿದಾಗ ಅದು ಅಕಾರದಲ್ಲಿ ಸಮಂತತ್ವ ಇದೆ. ಆ ಅನ್ನೋದು ಎರಡು ಅಕಾರಗಳು ಸೇರಿದ್ರೆ ಅದು ಆ ಆಗತ್ತೆ, ಆ ಸಮಂತಾತ್ ಅಂತ ಕೇಳ್ತೀವಿ. ಆದ್ದರಿಂದ ಅಕಾರ ಅನ್ನೋದು ಆಕಾರಕ್ಕೆ ಮೂಲಭೂತವಾಗಿದೆ, ಆದ್ದರಿಂದ ಅದು ಪೂರ್ಣತ್ವವನ್ನು ಹೇಳುತ್ತೆ. ಒಂದು ಅಕಾರ ಅಂತ ಹೇಳಿದರೆ ಅಲ್ಲದ್ದು ಇಲ್ಲದ್ದು ಎರಡು ಅರ್ಥಗಳು ಬರುತ್ತೆ. ಆ ಅಂದ್ರೆ ಅಲ್ಲದ್ದು, ಆ ಅಂದ್ರೆ ಇಲ್ಲದ್ದು. ಅವನು ಅಲ್ಲದ್ದು ಇಲ್ಲದ್ದು, ಯಾವುದು ಅಲ್ಲದ್ದು, ಯಾವುದು 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 ಲಿಮಿಟೇಷನ್ ಇದೋ ಆ ಲಿಮಿಟೇಷನ್ ಯಾವುದು ಇಲ್ಲ. ಲಿಮಿಟೇಷನ್ ಇಲ್ಲದವನು, ಯಾವುದರ ಅಡ್ಡಿ ಇಲ್ಲದವನು, ನಥಿಂಗ್ ಸ್ಟಾಪ್ಸ್ ಹಿಮ್. ಆದ್ದರಿಂದ ಅವನಿಗೆ ಯಾವ ಅಡ್ಡಿಯೂ ಇಲ್ಲ, ಯಾವ ಲಿಮಿಟೇಷನು ಇಲ್ಲ. ಆದ್ದರಿಂದ ಅಡ್ಡಿ ಆ ಮಿತಿಗಳು ಇಲ್ಲದವನು, ಅಲ್ಲದವನು, ಯಾವುದು ಅಲ್ಲದವನು ಅಂದ್ರೆ ಭಗವಂತನನ್ನು ಎಲ್ಲೆಲ್ಲಿ ಅಸ್ವತಂತ್ರವಾದ ಆ ಅಸ್ವತಂತ್ರವು ಯಾವುದು ಅಲ್ಲ. ಅವನು ಅಸ್ವತಂತ್ರ ರೂಪಗಳು ಯಾವುದು ದೋಷಗಳಿದೆ ಯಾವುದು ಅಲ್ಲ, ದೋಷ ರೂಪಗಳು ಅಲ್ಲ, ಅದು ಯಾವುದು ಅಲ್ಲದವನು. ಆದ್ದರಿಂದ ಈ ವಿಧವಾಗಿ ಅಕಾರ ಪೂರ್ಣತ್ವವನ್ನು ಹೇಳುತ್ತೆ. ಆದ್ದರಿಂದ ಅಹ ಪೂರ್ಣತ್ವ ಹೇಳುವಂಥದ್ದು. ಅದೇ ವಿಧವಾಗಿ ಸ್ವಕಾರ ಸ್ವತಂತ್ರವನ್ನು ಹೇಳುವಂಥದ್ದು, ಅವನು ಭಗವಂತ ಸ್ವತಂತ್ರ. ಸೊ ಮ ಹ ಆ ಸ್ವ ಸ್ವ ಸ್ವತಂತ್ರನಾದವನು. ಅದಾದ ಮೇಲೆ ನಕಾರ, ನಕಾರ ನಯತಿ ಸರ್ವನೇತೃತ್ವ ಅಂತ ನಕಾರ, ನೇ ನಯತಿ ಎಲ್ಲರನ್ನು ನಡೆಸುವವನು, ನಡೆಸುವವನು ನಯತಿ ಎಲ್ಲ ಅವನಿಂದಲೇ ನಡೆಯುತ್ತೆ. ಆದ್ದರಿಂದ ಎಲ್ಲದಕ್ಕೂ ಮೂಲಭೂತನಾಗಿದ್ದಾನ, ಆದ್ದರಿಂದ ಆ ಅರ್ಥವನ್ನು ಹೇಳುವಂಥದ್ದು ನಕಾರ. ಹೀಗೆ ಮಹಾಸ್ವನಃ ಅನ್ನುವುದು ಭಗವಂತನ ಐದು ಗುಣಗಳನ್ನು ತಿಳಿಸಿಕೊಡುವಂಥದ್ದು. ನಾಮ ರೂಪ ಗುಣ ಕ್ರಿಯಾನುಸಂಧಾನ ಅಂತೀವಿ ನೋಡ್ರಿ, ಪ್ರತಿಯೊಂದು ಶಬ್ದದಲ್ಲಿ ಕೂಡ ನಾಮ ರೂಪ ಗುಣಕ್ರಿಯ, ಹೆಸರು ಹೆಸರ ಜೊತೆಲಿ ರೂಪ, ಯಾವ ರೂಪವನ್ನು ತಿಳ್ಕೊಳ್ಳುವುದಂದ್ರೆ ಈ ಐದು ರೂಪಗಳ ಐದು ರೂಪಗಳನ್ನು ತಿಳ್ಕೊಳ್ಳುವುದು. ಪಂಚ ರೂಪಗಳು ಯಾವುದಿದೋ ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ನಾರಾಯಣ ಅನ್ನುವ ರೂಪಗಳನ್ನು ಚಿಂತನೆ ಮಾಡುವುದು. ಈ ಐದರ ಜೊತೆಲಿ ಅದನ್ನು ನಾವು ಹೊಂದಾವಣೆಗೆ ಮಾಡಬಹುದು. ಅದು ಮನನ ರೀತಿಯಲ್ಲಿ ಬೇರೆ 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 ಅನೇಕ ರೀತಿಯಲ್ಲಿ ಹೊಂದಾವಣೆಗೆ ಮಾಡಬಹುದು. ಸೊ ಅದು ಮನನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹೊಂದಾವಣೆಗೆ ಮಾಡಬಹುದು. ಆದ್ದರಿಂದ ಈ ಪಂಚರೂಪಿ ಅನ್ನುವುದು ಈ ಪಂಚಾಕ್ಷರಗಳಿಂದ ಬಿಡಿಸುವುದರ ಮೂಲಕವಾಗಿ, ಇಲ್ಲ ನಾವು ಮುಂದೆ ನೋಡಿದಂತೆ ಬೇರೆ ಬೇರೆ ರೀತಿಯಲ್ಲಿ ಬಿಡಿಸುವುದರ ಮೂಲಕವಾಗಿ ಬೇರೆ ಬೇರೆ ಅರ್ಥಾನುಸಂಧಾನ. ಒಟ್ಟಾರೆ ಭಗವಂತನ ನಾಮಗಳು, ನಾಮದ ಜೊತೆಯಲ್ಲಿ ರೂಪಗಳು, ರೂಪದ ಜೊತೆಯಲ್ಲಿ ಗುಣಗಳು, ಗುಣಗಳ ಜೊತೆಯಲ್ಲಿ ಕ್ರಿಯೆಗಳು, ಈ ನಾಲ್ಕನ್ನು ಚಿಂತನೆ ಮಾಡುವುದಕ್ಕೆ ಅನುಕೂಲವಾಗಿರುವಂತೆ ಈ ಅರ್ಥಾನುಸಂಧಾನವನ್ನು ನಾವು ಮಾಡಿದರೆ ಅದರ ಮೂಲಕವಾಗಿ ಭಗವಂತನ ಮಹಿಮೆಯ ಒಂದು ತುಣುಕು ನಮಗೆ ಸಿಗತ್ತೆ. ಆವಾಗ ಅವನ ಮೇಲೆ ಭಕ್ತಿ ಇನ್ನೂ ಹೆಚ್ಚಾಗತ್ತೆ. ಒಟ್ಟಾರೆ ನಮ್ಮ ಸಾಧನೆಯಲ್ಲಿ ಭಕ್ತಿಯನ್ನು ಬೆಳೆಸುವುದೇ ನಮಗೆ ಉದ್ದೇಶ ಆಗಿದೆ. ಆ ಭಕ್ತಿ ಬೆಳೆಸುವ ವಿಧಾನಗಳನ್ನು ಇಲ್ಲಿ ನಮಗೆ ಈ ಅರ್ಥಾನುಸಂಧಾನದಲ್ಲಿ ಬರುವಂತೆ ನಾವು ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದರೆ ಅದರಿಂದ ನಮಗೆ ಭಗವಂತನ ಮೇಲೆ ಭಕ್ತಿ ಉಂಟಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ.